ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 31/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಈ ಹಳೆಯ ಜಗತ್ತಿನಲ್ಲಿ ಯಾವ ಸಾರವೂ ಇಲ್ಲ. ಆದ್ದರಿಂದ ನೀವೀಗ ಈ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು. ಪರಮಾತ್ಮ ತಂದೆಯ ನೆನಪು ಮರೆತು ಹೋದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಮುಖ್ಯ ಆದೇಶ ಯಾವುದಾಗಿದೆ? ಯಾವಾಗ ತಂದೆಯ ಆದೇಶದ ಉಲ್ಲಂಘನೆ ನಡೆಯುತ್ತದೆ? ಉತ್ತರ, ಪರಮಾತ್ಮ ತಂದೆಯ ಆದೇಶ ಆಗಿದೆ. ಯಾರಿಂದಲೂ ಸೇವೆಯನ್ನು ಮಾಡಿಸಿಕೊಳ್ಳಬೇಡಿ, ಏಕೆಂದರೆ ನೀವು ಸ್ವಯಂ ಸೇವಕರಾಗಿದ್ದೀರಾ. ಆದರೆ ದೇಹಾಭಿಮಾನಕ್ಕೆ ವಶ ಆಗುವ ಕಾರಣ ಪರಮಾತ್ಮ ತಂದೆಯ ಈ ಆದೇಶವನ್ನು ಮಕ್ಕಳು ಉಲ್ಲಂಘನೆ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಇಲ್ಲಿ ಸುಖವನ್ನು ಪಡೆದುಕೊಂಡರೆ ಅಲ್ಲಿ ಸುಖ ಕಡಿಮೆ ಆಗುತ್ತದೆ. ಅಂದರೆ ಈ ಸಂಗಮ ಯುಗದಲ್ಲಿ ನೀವು ಅನ್ಯರ ಮೂಲಕ ಸೇವೆಯನ್ನು ಮಾಡಿಸಿಕೊಂಡು ಸುಖದ ಅನುಭವವನ್ನು ಮಾಡಿದರೆ ಸತ್ಯಯುಗದಲ್ಲಿ ಸುಖ ಕಡಿಮೆ ಆಗುತ್ತದೆ. ಕೆಲವು ಮಕ್ಕಳು ಹೇಳುತ್ತಾರೆ, ನಾವು ಸ್ವತಂತ್ರರಾಗಿ ಇರುತ್ತೇವೆ ಎಂದು. ಆದರೆ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಅವಲಂಬಿಸಿದ್ದೀರಾ? ಅಂದರೆ ನೀವೆಲ್ಲರೂ ಪರಮಾತ್ಮ ತಂದೆಯ ಮೇಲೆ ಡಿಪೆಂಡ್ ಆಗಿದ್ದೀರಾ? ಇಂದಿನ ಗೀತೆಯಾಗಿದೆ, ಮನಸ್ಸಿನ ಆಶ್ರಯ ಎಂದೂ ಸಮಾಪ್ತಿಯಾಗಬಾರದು. ಮನಸ್ಸಿನ ಆಶ್ರಯ ಆದಂತಹ ಪರಮಾತ್ಮ ತಂದೆಯ ಜೊತೆಗಿನ ಸಂಬಂಧ ಎಂದೂ ಸಮಾಪ್ತಿಯಾಗಬಾರದು. ಓಂ ಶಾಂತಿ. ತಮ್ಮ ಸಾಲಿಗ್ರಾಮ ಮಕ್ಕಳಿಗೋಸ್ಕರ ಶಿವ ಭಗವಾನ್ ವಾಚಾಗಿದೆ. ಶಿವತಂದೆಯ ಬಗ್ಗೆ ಮತ್ತು ಸಾಲಿಗ್ರಾಮಗಳ ಬಗ್ಗೆ ಎಲ್ಲಾ ಮನುಷ್ಯರಿಗೂ ಗೊತ್ತಿದೆ. ಶಿವತಂದೆ ಕೂಡ ನಿರಾಕಾರ ಆಗಿದ್ದಾರೆ, ಸಾಲಿಗ್ರಾಮಗಳು ಕೂಡ ನಿರಾಕಾರ ಆಗಿದ್ದಾರೆ. ಅಂದರೆ ಇಬ್ಬರೂ ನಿರಾಕಾರ ಸ್ವರೂಪದಲ್ಲಿ ಇದ್ದಾರೆ. ಈಗ ಶ್ರೀಕೃಷ್ಣ ಭಗವಾನ್ ವಾಚೆಂದು ಕರೆಯಲು ಸಾಧ್ಯ ಇಲ್ಲ. ಭಗವಂತ ತಂದೆ ಒಬ್ಬರೇ ಆಗಿರುತ್ತಾರೆ, ಭಗವಂತ ತಂದೆ ಒಬ್ಬರೇ ಆಗಿದ್ದಾರೆ. ಅಂದ ಮೇಲೆ ಶಿವ ಭಗವಾನ್ ವಾಚೆಂದು ಕರೆಯುತ್ತೇವೆ. ಯಾರಿಗೋಸ್ಕರ ಶಿವತಂದೆ ಮಹಾವಾಕ್ಯವನ್ನು ನುಡಿಸುತ್ತಾರೆ? ಯಾರಿಗೋಸ್ಕರ ಶಿವ ಭಗವಾನ್ ವಾಚೆಂದು ಕರೆಯಲಾಗುತ್ತದೆ? ಆತ್ಮಿಕ ಮಕ್ಕಳಿಗೋಸ್ಕರ ಶಿವ ಭಗವಾನ್ ವಾಚಾಗಿದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ. ಈಗ ಪರಮಾತ್ಮ ತಂದೆಯ ಜೊತೆಗೆ ಮಕ್ಕಳ ಸಂಬಂಧ ಜೋಡಣೆಯಾಗಿದೆ. ಏಕೆಂದರೆ ಪತಿತ ಪಾವನ, ಜ್ಞಾನದ ಸಾಗರ, ಸ್ವರ್ಗದ ಆಸ್ತಿಯನ್ನು ನೀಡುವಂತವರು ಒಬ್ಬ ಪರಮಾತ್ಮ ಶಿವತಂದೆಯಾಗಿದ್ದಾರೆ. ಅಂದ ಮೇಲೆ ಆ ಒಬ್ಬ ತಂದೆಯನ್ನೇ ನಾವು ನೆನಪು ಮಾಡಬೇಕು. ಈ ಬ್ರಹ್ಮ ತಂದೆ ಕೂಡ ಶಿವತಂದೆಯ ಭಾಗ್ಯಶಾಲಿ ರಥ ಆಗಿದ್ದಾರೆ. ರಥದ ಮೂಲಕ ತಂದೆ ಆಸ್ತಿಯನ್ನು ನೀಡುತ್ತಾರೆ. ಅಂದರೆ ರಥ ಆದಂತಹ ಬ್ರಹ್ಮನ ಮೂಲಕ ಪರಮಾತ್ಮ ತಂದೆ ಆಸ್ತಿಯನ್ನು ನೀಡುತ್ತಾರೆ. ಬ್ರಹ್ಮ ಆಸ್ತಿಯನ್ನು ನೀಡುವುದಿಲ್ಲ, ಬ್ರಹ್ಮ ತಂದೆ ನಮಗೆ ಆಸ್ತಿಯನ್ನು ನೀಡುವುದಿಲ್ಲ. ಬ್ರಹ್ಮ ತಂದೆ ಕೂಡ ಆಸ್ತಿಯನ್ನು ಪಡೆದುಕೊಳ್ಳುವಂತವರಾಗಿದ್ದಾರೆ. ಅಂದ ಮೇಲೆ ಮಕ್ಕಳಾದ ನೀವು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಉದಾಹರಣೆಗೆ ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಿ, ರಥ ಆದಂತಹ ಈ ಬ್ರಹ್ಮ ತಂದೆಗೆ ಏನಾದರೂ ತೊಂದರೆ ಆದರೆ, ಯಾವುದಾದರೂ ಕಾರಣದಿಂದ ಮಕ್ಕಳಿಗೆ ಮುರುಳಿ ಸಿಗದೇ ಇದ್ದರೆ ಮಕ್ಕಳ ಗಮನ ಶಿವತಂದೆಯ ಕಡೆ ಹೋಗುತ್ತದೆ. ಏಕೆಂದರೆ ಶಿವತಂದೆಗೆ ಎಂದೂ ಕಾಯಿಲೆ ಬರಲು ಸಾಧ್ಯ ಇಲ್ಲ. ಈ ಬ್ರಹ್ಮ ತಂದೆಗೆ ಶರೀರಕ್ಕೆ ಏನಾದರೂ ತೊಂದರೆ ಆದರೆ, ಕಾಯಿಲೆ ಬಂದರೆ, ಮಕ್ಕಳಿಗೆ ಮುರುಳಿ ಸಿಗದೇ ಇದ್ದಾಗ ಮಕ್ಕಳ ಗಮನ ಶಿವತಂದೆಯ ಜೊತೆಗೆ ಜೋಡಣೆ ಆಗುತ್ತದೆ. ಏಕೆಂದರೆ ಶಿವತಂದೆಗೆ ಎಂದೂ ಕಾಯಿಲೆ ಬರಲು ಸಾಧ್ಯ ಇಲ್ಲ. ಮಕ್ಕಳಿಗೆ ಇಷ್ಟೊಂದು ಜ್ಞಾನ ಪ್ರಾಪ್ತಿಯಾಗಿದೆ. ಆ ಜ್ಞಾನವನ್ನು ನೀವೀಗ ಅನ್ಯರಿಗೆ ತಿಳಿಸಬಹುದು. ಪ್ರದರ್ಶನದಲ್ಲಿ ಮಕ್ಕಳು ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತೀರಾ? ಮಕ್ಕಳಲ್ಲೇ ಜ್ಞಾನ ಇದೆ. ಪ್ರತಿಯೊಬ್ಬರ ಬುದ್ಧಿಯಲ್ಲಿ ಚಿತ್ರದ ಜ್ಞಾನ ಸಂಪೂರ್ಣವಾಗಿ ತುಂಬಿದೆ. ಈ ಎಲ್ಲಾ ಚಿತ್ರಗಳ ಜ್ಞಾನ ಪ್ರತಿಯೊಂದು ಮಗುವಿನ ಬುದ್ಧಿಯಲ್ಲೂ ಇದೆ. ಅಂದ ಮೇಲೆ ಈಗ ಮಕ್ಕಳ ಜೀವನದಲ್ಲಿ ಯಾವುದೇ ಅಡೆತಡೆ ಇರಲು ಸಾಧ್ಯ ಇಲ್ಲ. ತಿಳಿದುಕೊಳ್ಳಿ, ಪೋಸ್ಟ್ ಬರುವುದು ನಿಂತು ಬಿಡುತ್ತದೆ, ಸ್ಟ್ರೈಕ್ ನಡೆಯುತ್ತದೆ. ಆಗ ಪುನಃ ಏನನ್ನು ಮಾಡುತ್ತೀರಾ? ಜ್ಞಾನ ಅಂತೂ ಮಕ್ಕಳ ಬುದ್ಧಿಯಲ್ಲಿ ಇದೆ ತಾನೆ. ಸತ್ಯಯುಗ ಈ ರೀತಿ ಇತ್ತು ಎಂದು ಎಲ್ಲರಿಗೂ ತಿಳಿಸಬೇಕು. ಈಗ ಇದು ಕಲಿಯುಗ ಆಗಿದೆ, ಕಲಿಯುಗ ಹಳೆಯ ಜಗತ್ತಾಗಿದೆ ಅನ್ನುವ ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಈ ಹಳೆಯ ಜಗತ್ತಿನಲ್ಲಿ ಯಾವ ಸಾರವೂ ಇಲ್ಲ ಎಂದು ಗೀತೆಯಲ್ಲೂ ಕೂಡ ಹಾಡುತ್ತಾರೆ. ಈ ಜಗತ್ತಿನಲ್ಲಿ ಸಾರ ಇಲ್ಲ. ಅಂದ ಮೇಲೆ ಈ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಬಾರದು. ಈ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಿದರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಶಿಕ್ಷೆ ಸಮಾಪ್ತಿಯಾಗುತ್ತಾ ಹೋಗುತ್ತದೆ. ಎಂದೂ ಕೂಡ ತಂದೆಯ ನೆನಪು ಮರೆತು ಹೋಗಬಾರದು. ಅಂದರೆ ತಂದೆಯ ಜೊತೆಗೆ ಬುದ್ಧಿಯೋಗ ಕಟ್ಟಾಗಬಾರದು. ತಂದೆಯ ಜೊತೆಗೆ ಬುದ್ಧಿಯೋಗ ಕಟ್ಟಾದರೆ ತಂದೆಯ ನೆನಪನ್ನು ನೀವು ಮರೆತರೆ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ನೀವು ತಂದೆಯನ್ನು ಮರೆತರೆ ಪುನಃ ನೀವು ಹಳೆಯ ಜಗತ್ತಿಗೆ ಹೋಗಿಬಿಡುತ್ತೀರಾ. ಈ ರೀತಿ ಅನೇಕರು ಹಳೆಯ ಜಗತ್ತಿಗೆ ಹೋಗಿದ್ದಾರೆ. ಯಾರಿಗೆ ಪರಮಾತ್ಮ ತಂದೆಯ ನೆನಪೇ ಇಲ್ಲವೋ ಅಂತವರು ಹಳೆಯ ಜಗತ್ತಿಗೆ ಹೋಗಿದ್ದಾರೆ. ಹಳೆಯ ಜಗತ್ತಿನ ಜೊತೆಗೆ ಅನೇಕರ ಮನಸ್ಸು ಜೋಡಣೆ ಆಗಿದೆ. ಈ ಜಗತ್ತು ಬಹಳಷ್ಟು ಕೆಟ್ಟದಾದ ಜಗತ್ತಾಗಿದೆ. ನೀವು ಈ ಜಗತ್ತಿನಲ್ಲಿ ಯಾರ ಜೊತೆಗಾದರೂ ಮನಸ್ಸನ್ನು ಜೋಡಣೆ ಮಾಡಿದರೆ ನೀವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಈಗ ಮಕ್ಕಳಾದ ನೀವು ಈ ಜ್ಞಾನವನ್ನು ಕೇಳಬೇಕು. ಭಕ್ತಿ ಮಾರ್ಗದ ಗೀತೆಯನ್ನು ನೀವೀಗ ಕೇಳಬಾರದು. ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ. ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಸಂಗಮ ಯುಗದಲ್ಲಿ ನಿಮಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾವಾಗ ಪರಮಾತ್ಮ ತಂದೆ ಜ್ಞಾನವನ್ನು ನೀಡುತ್ತಾರೋ ಆಗ ಮನುಷ್ಯರಿಗೆ ಸದ್ಗತಿ ಪ್ರಾಪ್ತಿಯಾಗುತ್ತದೆ. ಸದ್ಗತಿದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಅಂದ ಮೇಲೆ ಸದ್ಗತಿದಾತ ಆದಂತಹ ಪರಮಾತ್ಮ ತಂದೆಯ ಮತದಂತೆ ನಾವು ನಡೆಯಬೇಕು. ಮಾಯೆ ಯಾರನ್ನೂ ಬಿಡುವುದಿಲ್ಲ. ದೇಹಾಭಿಮಾನಕ್ಕೆ ವಶ ಆದ ನಂತರ ಮಕ್ಕಳ ಮೂಲಕ ಯಾವುದಾದರೂ ಒಂದು ತಪ್ಪು ನಡೆಯುತ್ತಿರುತ್ತದೆ. ಕೆಲವರಲ್ಲಿ ಅರ್ಧ ಕಾಮದ ನಶೆ ಇರುತ್ತದೆ. ಅಂದರೆ ಕೆಲವರು ಅರ್ಧ ಕಾಮದ ನಶೆಗೆ ವಶ ಆಗುತ್ತಾರೆ, ಕೆಲವರು ಕ್ರೋಧಕ್ಕೆ ವಶ ಆಗುತ್ತಾರೆ. ಮಕ್ಕಳ ಮನಸ್ಸಿನಲ್ಲಿ ಬಹಳಷ್ಟು ಬಿರುಗಾಳಿ ಬರುತ್ತದೆ. ಪರಮಾತ್ಮ ತಂದೆ, ನೀವು ನನ್ನನ್ನು ಬೇಕಾದರೆ ಪ್ರೀತಿ ಮಾಡಿ ಅಥವಾ ತಿರಸ್ಕಾರ ಮಾಡಿ, ನೀವು ಏನನ್ನು ಮಾಡಿದರೂ ನಾವು ನಿಮ್ಮ ಬಾಗಿಲನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಕೆಲವು ಮಕ್ಕಳು ಪರಮಾತ್ಮ ತಂದೆಗೆ ಹೇಳುತ್ತಾರೆ. ನೀವೀಗ ಯಾರ ಶರೀರದ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡಬಾರದು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ. ಆಗ ಶರೀರದ ಅಭಿಮಾನ ಇರಲು ಸಾಧ್ಯ ಇಲ್ಲ. ಸ್ವಯಂ ಆತ್ಮ ಎಂದು ತಿಳಿದುಕೊಂಡಾಗ ಶರೀರದ ಅಭಿಮಾನ ಸಮಾಪ್ತಿಯಾಗುತ್ತದೆ. ಇಲ್ಲದಿದ್ದರೆ ಪರಮಾತ್ಮ ತಂದೆಯ ಆಜ್ಞೆಯನ್ನು ನೀವು ಉಲ್ಲಂಘನೆ ಮಾಡಿದಂತೆ ಆಗುತ್ತದೆ. ದೇಹದ ಅಹಂಕಾರಕ್ಕೆ ವಶ ಆದಾಗ ನಿಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ಆದ್ದರಿಂದ ದೇಹ ಸಹಿತ ಎಲ್ಲವನ್ನೂ ನೀವು ಮರೆತು ಬಿಡಬೇಕು. ಕೇವಲ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಮನೆಯನ್ನು ನೆನಪು ಮಾಡಬೇಕು. ಆತ್ಮರಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಶರೀರದ ಮೂಲಕ ಕಾರ್ಯವನ್ನು ಮಾಡುತ್ತಿದ್ದರೂ ಕೂಡ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಮಾರ್ಗ ಬಹಳ ಸಹಜ ಆಗಿದೆ, ಎಲ್ಲರಿಗೂ ಗೊತ್ತಿದೆ. ನಿಮ್ಮೆಲ್ಲರ ಮೂಲಕ ತಪ್ಪುಗಳು ನಡೆಯುತ್ತಿರುತ್ತದೆ. ಆದರೆ ತಪ್ಪನ್ನು ಮಾಡುತ್ತಾ ಮಾಡುತ್ತಾ ತಪ್ಪಿನಲ್ಲೇ ನೀವು ಎಂದೂ ಸಿಕ್ಕಿಹಾಕಿಕೊಳ್ಳಬಾರದು. ತಪ್ಪಿನಲ್ಲೇ ಸಿಕ್ಕಿಹಾಕಿಕೊಳ್ಳುವಂತಹ ಜೀವನ ನಿಮ್ಮ ಜೀವನ ಆಗಬಾರದು. ಒಮ್ಮೆ ನಿಮ್ಮ ಮೂಲಕ ಏನಾದರೂ ತಪ್ಪಾದರೆ ಪುನಃ ಅಂತಹ ತಪ್ಪನ್ನು ಎಂದೂ ಮಾಡಬಾರದು. ತಪ್ಪನ್ನು ಮಾಡಿದ ನಂತರ ನಿಮ್ಮ ಕಿವಿಯನ್ನು ನೀವೇ ಹಿಂಡಿಕೊಳ್ಳಬೇಕು. ನಾನು ಪುನಃ ಎಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ, ನನ್ನ ಮೂಲಕ ಪುನಃ ಇಂತಹ ತಪ್ಪು ನಡೆಯುವುದಿಲ್ಲ ಎಂದು ನಿಮ್ಮ ಕಿವಿಯನ್ನು ನೀವೇ ಹಿಡಿದುಕೊಳ್ಳಬೇಕು. ಪುರುಷಾರ್ಥವನ್ನು ಮಾಡಬೇಕು. ಒಂದು ವೇಳೆ ಗಳಿಗೆ ಗಳಿಗೆಗೂ ನಿಮ್ಮ ಮೂಲಕ ತಪ್ಪು ನಡೆಯುತ್ತಿದ್ದರೆ ನೀವು ತಿಳಿದುಕೊಳ್ಳಬೇಕು. ನಮಗೆ ಬಹಳಷ್ಟು ನಷ್ಟ ಆಗುತ್ತದೆ ಎಂದು ಗಳಿಗೆ ಗಳಿಗೆಗೂ ನಾವು ತಪ್ಪನ್ನು ಮಾಡುತ್ತಿದ್ದರೆ ನಮಗೆ ಬಹಳಷ್ಟು ನಷ್ಟ ಆಗುತ್ತದೆ. ತಪ್ಪನ್ನು ಮಾಡುತ್ತಾ ಮಾಡುತ್ತಾ ನೀವೆಲ್ಲರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ತಪ್ಪನ್ನು ಮಾಡುತ್ತಾ ಎಷ್ಟು ದೊಡ್ಡ ಏಣಿಯನ್ನು ಇಳಿಯುತ್ತಾ ಎಷ್ಟು ಕನಿಷ್ಠರಾಗಿದ್ದೀರಾ. ಮೊದಲು ಈ ಜ್ಞಾನ ನಿಮಗೆ ಗೊತ್ತಿರಲಿಲ್ಲ. ಈಗ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನದಲ್ಲಿ ನೀವೆಲ್ಲರೂ ಪ್ರವೀಣರಾಗಿದ್ದೀರಾ. ಎಷ್ಟು ಸಾಧ್ಯವೋ ಅಷ್ಟು ನೀವು ಅಂತರ್ಮುಖಿಗಳಾಗಿ ಇರಬೇಕು. ನೀವು ಬಾಯಿಂದ ಏನನ್ನೂ ಹೇಳಬಾರದು. ಯಾರು ಜ್ಞಾನದಲ್ಲಿ ಪ್ರವೀಣರಾದಂತಹ ಮಕ್ಕಳಾಗಿದ್ದಾರೋ ಅವರು ಎಂದೂ ಕೂಡ ಹಳೆಯ ಜಗತ್ತಿನ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡುವುದಿಲ್ಲ. ಅವರ ಬುದ್ಧಿಯಲ್ಲಿ ಸದಾ ಇದೇ ಸ್ಮೃತಿ ಇರುತ್ತದೆ, ಈ ರಾವಣ ರಾಜ್ಯವನ್ನು ನಾವೀಗ ವಿನಾಶ ಮಾಡಲು ಬಯಸುತ್ತೇವೆ ಅನ್ನುವ ಸ್ಮೃತಿಯಲ್ಲೇ ಅವರು ಇರುತ್ತಾರೆ. ಈ ಶರೀರ ಕೂಡ ಹಳೆಯ ರಾವಣನ ಸಂಪ್ರದಾಯದ ಶರೀರ ಆಗಿದೆ. ಅಂದ ಮೇಲೆ ರಾವಣನ ಸಂಪ್ರದಾಯದವರನ್ನು ನಾವೇಕೆ ನೆನಪು ಮಾಡಬೇಕು? ಒಬ್ಬ ರಾಮ ಆದಂತಹ ಶಿವತಂದೆಯನ್ನು ನಾವು ನೆನಪು ಮಾಡಬೇಕು. ನಾವೀಗ ಸತ್ಯ ಪತಿರೊತೆಯರಾಗಿದ್ದೇವೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡುತ್ತಾ ಇರಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ. ಪತಿವ್ರತ ಅಂದರೆ ನಾವೀಗ ಭಗವಂತ ತಂದೆಯ ವ್ರತ ಆಗಬೇಕು, ಅಂದರೆ ಒಬ್ಬ ಭಗವಂತ ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ನೆನಪು ಮಾಡಬಾರದು. ಭಕ್ತರು ಭಗವಂತ ತಂದೆಯನ್ನು ನೆನಪು ಮಾಡುತ್ತಾರೆ. ಹೇ ಭಗವಂತ ತಂದೆ, ನೀವು ಬಂದು ನಮಗೆ ಸುಖ ಮತ್ತು ಶಾಂತಿಯ ಆಸ್ತಿಯನ್ನು ನೀಡಿ ಎಂದು ಹೇಳುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆಗೆ ಬಲಿಹಾರಿಯಾಗುತ್ತಾರೆ, ಅಂದರೆ ಪರಮಾತ್ಮ ತಂದೆಗೆ ಸ್ವಯಂ ಅರ್ಪಣೆ ಮಾಡಿಕೊಳ್ಳುತ್ತಾರೆ. ಇಲ್ಲಿ ನೀವು ಪರಮಾತ್ಮ ತಂದೆಗೆ ಬಲಿಹಾರಿ ಆಗುವಂತಹ ಮಾತಿಲ್ಲ. ನಾವೀಗ ಇಲ್ಲಿ ಬದುಕಿರುವಾಗಲೇ ಸಾಯುತ್ತೇವೆ, ಅಂದರೆ ಬದುಕಿರುವಾಗಲೇ ಸ್ವಯಂ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡಿಕೊಳ್ಳುತ್ತೇವೆ. ಇಲ್ಲಿ ನಾವು ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಮಕ್ಕಳಾಗಬೇಕು. ಇಲ್ಲಿ ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಮಕ್ಕಳಾಗುವುದು ಅಂದರೆ ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಾಗಿದೆ. ತಂದೆಯ ಮೂಲಕ ಆಸ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ತಂದೆಯ ಮತದಂತೆ ನಡೆಯಬೇಕು. ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಸಮರ್ಪಿತರಾಗಬೇಕು, ಬಲಿಹಾರಿಯಾಗಬೇಕು. ಬಲಿಹಾರಿಯಾಗುವುದು ಅಥವಾ ಸಮರ್ಪಿತರಾಗುವುದು ಅನ್ನುವ ಮಾತು ಒಂದೇ ಮಾತಾಗಿದೆ. ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಗೆ ಸ್ವಯಂ ಅರ್ಪಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಜೀವಘಾತವನ್ನು ಮಾಡಿಕೊಳ್ಳುತ್ತಾರೆ. ಇಲ್ಲಿ ಜೀವಘಾತದ ಮಾತಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ, ಪರಮಾತ್ಮ ತಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡಿ ಎಂದು. ದೇಹಾಭಿಮಾನಕ್ಕೆ ವಶ ಆಗಬೇಡಿ. ಕುಳಿತರು ನಿಂತರು ಒಬ್ಬ ತಂದೆಯನ್ನು ನೆನಪು ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಕು. ಯಾರು 100% ಪಾಸ್ ಆಗಿಲ್ಲ, ಎಲ್ಲರ ಸ್ಥಿತಿ ಏರುಪೇರಿನಲ್ಲಿ ಬರುತ್ತಿರುತ್ತದೆ. ಕೆಲವರು ಉನ್ನತ ಸ್ಥಾನಕ್ಕೆ ಹೋಗುತ್ತಾರೆ, ಪುನಃ ಕೆಳಗಡೆ ಬರುತ್ತಾರೆ, ಅಂದರೆ ತಪ್ಪು ಮಕ್ಕಳ ಮೂಲಕ ನಡೆಯುತ್ತಿರುತ್ತದೆ. ನೀವು ತಪ್ಪನ್ನು ಮಾಡಿದಾಗ, ನೀವು ಮಾಡಿರುವ ತಪ್ಪಿನ ಬಗ್ಗೆ ನಿಮಗೆ ಎಚ್ಚರಿಕೆಯನ್ನು ನೀಡದೇ ಇದ್ದರೆ ನೀವು ಆ ತಪ್ಪನ್ನು ಮಾಡುವುದನ್ನು ಹೇಗೆ ಬಿಡಲು ಸಾಧ್ಯ? ಮಾಯೆ ಯಾರನ್ನೂ ಬಿಡುವುದಿಲ್ಲ. ಮಕ್ಕಳು ಹೇಳುತ್ತಾರೆ, ಬಾಬಾ ಮಾಯೆಗೆ ನಾವು ಸೋತು ಬಿಡುತ್ತೇವೆ ಎಂದು. ನಾವು ಪುರುಷಾರ್ಥವನ್ನು ಮಾಡುತ್ತೇವೆ, ಆದರೂ ಕೂಡ ನಮ್ಮ ಜೀವನದಲ್ಲಿ ಏನಾಗುತ್ತದೆಯೋ ಗೊತ್ತಿಲ್ಲ ಎಂದು ಮಕ್ಕಳು ಹೇಳುತ್ತಾರೆ. ನನ್ನ ಮೂಲಕ ಇಷ್ಟು ದೊಡ್ಡ ತಪ್ಪು ಹೇಗೆ ನಡೆಯಿತು ಅನ್ನುವುದು ನನಗೆ ಗೊತ್ತಿಲ್ಲ. ನನ್ನ ಮೂಲಕ ಇಷ್ಟು ದೊಡ್ಡ ತಪ್ಪು ಹೇಗೆ ನಡೆಯಲು ಸಾಧ್ಯ ಎಂದು ಮಕ್ಕಳು ಸ್ವಯಂ ವಿಚಾರ ಮಾಡುತ್ತಾರೆ. ನಮ್ಮ ಮೂಲಕ ನಡೆದಿರುವಂತಹ ಇಂತಹ ತಪ್ಪಿನ ಮೂಲಕ ಈ ಬ್ರಾಹ್ಮಣ ಕುಲದಲ್ಲಿ ನನ್ನ ಹೆಸರು ಹಾಳಾಗುತ್ತದೆ ಎಂದು ಮಕ್ಕಳು ಸ್ವಯಂ ತಿಳಿದುಕೊಳ್ಳುತ್ತಾರೆ. ಆದರೂ ಕೂಡ ಮಾಯೆ ಈ ರೀತಿ ಮಕ್ಕಳ ಮೇಲೆ ದಾಳಿಯನ್ನು ಮಾಡುತ್ತದೆ. ಮಾಯೆ ದಾಳಿ ಮಾಡಿದ್ದು ಕೂಡ ಮಕ್ಕಳಿಗೆ ಅರ್ಥ ಆಗುವುದಿಲ್ಲ. ದೇಹಾಭಿಮಾನಕ್ಕೆ ವಶ ಆದಾಗ ಮಕ್ಕಳು ಈ ರೀತಿ ಬುದ್ಧಿಹೀನರಾಗುತ್ತಾರೆ. ಬುದ್ಧಿಹೀನರಾಗಿ ನೀವು ಕಾರ್ಯವನ್ನು ಮಾಡಿದರೆ ಅವಶ್ಯವಾಗಿ ನಿಮ್ಮ ನಿಂದನೆ ನಡೆಯುತ್ತದೆ ಮತ್ತು ನಿಮಗೆ ಸಿಗುವಂತಹ ಆಸ್ತಿ ಕಡಿಮೆ ಆಗುತ್ತದೆ. ಈ ರೀತಿ ಅನೇಕರು ತಪ್ಪನ್ನು ಮಾಡುತ್ತಿರುತ್ತಾರೆ. ಮಾಯೆ ಎಷ್ಟು ಜೋರಾಗಿ ಪೆಟ್ಟನ್ನು ಕೊಡುತ್ತದೆ ಅಂದರೆ ಆ ಪೆಟ್ಟಿನ ಮೂಲಕ ಮಕ್ಕಳು ಸ್ವಯಂ ಸೋಲುತ್ತಾರೆ, ಪುನಃ ಸಿಟ್ಟಿಗೆ ವಶಾಗಿ ಅನ್ಯರಿಗೂ ಕೂಡ ಪೆಟ್ಟನ್ನು ಕೊಡುತ್ತಾರೆ ಅಥವಾ ಅನ್ಯರಿಗೆ ಚಪ್ಪಲ್ನಿಂದ ಹೊಡೆಯಲು ಪ್ರಾರಂಭ ಮಾಡುತ್ತಾರೆ. ನಂತರ ಪುನಃ ಸ್ವಯಂ ಪಶ್ಚಾತ್ತಾಪವನ್ನು ಪಡುತ್ತಾರೆ. ಮಾಯೆ ಮಕ್ಕಳಿಗೆ ಪೆಟ್ಟನ್ನು ಕೊಟ್ಟಾಗ, ಮಕ್ಕಳು ಸ್ವಯಂ ಮಾಯೆಗೆ ಸೋತಾಗ, ಪುನಃ ಸಿಟ್ಟಿಗೆ ವಶಾಗಿ ಮಕ್ಕಳು ಅನ್ಯರಿಗೆ ಜೋರಾಗಿ ಹೊಡೆಯುತ್ತಾರೆ ಅಥವಾ ಚಪ್ಪಲ್ನಿಂದ ಕೂಡ ಅನ್ಯರಿಗೆ ಹೊಡೆಯುತ್ತಾರೆ. ನಂತರ ತಾವು ಸ್ವಯಂ ಪಶ್ಚಾತ್ತಾಪವನ್ನು ಪಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಬಹಳಷ್ಟು ಪರಿಶ್ರಮವನ್ನು ಪಡಬೇಕು. ಕ್ರೋಧಕ್ಕೆ ವಶಾಗಿ ನೀವು ಸ್ವಯಂಗೆ ನಷ್ಟವನ್ನು ಮಾಡಿಕೊಂಡಿದ್ದೀರಾ, ಅನ್ಯರಿಗೂ ನಷ್ಟವನ್ನು ಮಾಡಿಸಿದ್ದೀರಾ. ಅಂದ ಮೇಲೆ ಎಷ್ಟೊಂದು ನಷ್ಟ ಆಯಿತು. ರಾಹುವಿನ ಗ್ರಹಣ ಮಕ್ಕಳಿಗೆ ಹಿಡಿದು ಬಿಟ್ಟಿದೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ದಾನವನ್ನು ನೀಡಿ, ಆಗ ಗ್ರಹಣ ಬಿಟ್ಟು ಹೋಗುತ್ತದೆ. ರಾಹುವಿನ ಗ್ರಹಣ ಹಿಡಿದಾಗ ಪುನಃ ಆ ಗ್ರಹಣ ಬಿಟ್ಟು ಹೋಗಲು ಸಮಯ ಬೇಕಾಗುತ್ತದೆ. ವಿಕಾರದ ಏಣಿಯನ್ನು ಹತ್ತಿದರೆ ಪುನಃ ಆ ಏಣಿಯಿಂದ ಕೆಳಗಡೆ ಇಳಿಯುವುದು ಮಕ್ಕಳಿಗೆ ಕಷ್ಟ ಆಗುತ್ತದೆ. ಮನುಷ್ಯರಿಗೆ ಡ್ರಿಂಕ್ಸ್ ಮಾಡುವಂತಹ ಅಭ್ಯಾಸ ಆದರೆ ಆ ಅಭ್ಯಾಸವನ್ನು ಬಿಡುವುದು ಎಷ್ಟೊಂದು ಕಷ್ಟ ಆಗುತ್ತದೆ. ಶರಾಬನ್ನು ಕುಡಿಯುವಂತಹ ಅಭ್ಯಾಸ ಯಾವ ವ್ಯಕ್ತಿಗೆ ಇರುತ್ತದೆಯೋ ಅವರಿಗೆ ಶರಾಬನ್ನು ಕುಡಿಯುವುದನ್ನು ಬಿಡುವುದು ಎಷ್ಟು ಕಷ್ಟ ಆಗುತ್ತದೆ. ಎಲ್ಲಾ ತಪ್ಪಿಗಿಂತ ಬಹಳ ದೊಡ್ಡ ತಪ್ಪು ಅಂದರೆ ಮುಖವನ್ನು ಕಪ್ಪು ಮಾಡಿಕೊಳ್ಳುವುದು, ಅಂದರೆ ಕಾಮ ವಿಕಾರಕ್ಕೆ ವಶ ಆಗುವುದು. ಗಳಿಗೆ ಗಳಿಗೆಗೂ ಶರೀರದ ನೆನಪು ಬರುತ್ತದೆ. ಪುನಃ ನಿಮಗೆ ಮಕ್ಕಳು ಮುಂತಾದ ಸಂಬಂಧಿಗಳಿದ್ದರೆ ಅವರ ನೆನಪು ಇರುತ್ತದೆ. ಪುನಃ ನೀವು ಅನ್ಯರಿಗೆ ಹೇಗೆ ಜ್ಞಾನವನ್ನು ನೀಡಲು ಸಾಧ್ಯ? ಯಾರು ಸ್ವಯಂ ಅನ್ಯರನ್ನು ನೆನಪು ಮಾಡುತ್ತಿರುತ್ತಾರೋ ಅವರು ಜ್ಞಾನವನ್ನು ಹೇಳಿದರೆ ಅವರು ಹೇಳುವ ಜ್ಞಾನವನ್ನು ಯಾರೂ ಕೇಳುವುದಿಲ್ಲ. ಇಲ್ಲಿ ನಾವು ಸ್ವಯಂ ಎಲ್ಲವನ್ನೂ ಮರೆಯಲು ಪ್ರಯತ್ನ ಪಡಬೇಕು. ನಾವೀಗ ಎಲ್ಲವನ್ನೂ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡುತ್ತೇವೆ. ಈ ಜ್ಞಾನ ಮಾರ್ಗದಲ್ಲಿ ನಾವು ಸ್ವಯಂನ್ನು ಬಹಳಷ್ಟು ರಕ್ಷಣೆ ಮಾಡಿಕೊಳ್ಳಬೇಕು. ಮಾಯೆ ಬಹಳಷ್ಟು ತೀಕ್ಷ್ಣ ಆಗಿದೆ. ಇಡೀ ದಿನ ಶಿವತಂದೆಯನ್ನೇ ನೆನಪು ಮಾಡುವಂತಹ ವಿಚಾರದಲ್ಲಿ ಮಕ್ಕಳು ಸ್ಥಿತ ಆಗಬೇಕು. ಈಗ ಈ ನಾಟಕ ಪೂರ್ಣ ಆಗುತ್ತಿದೆ. ನಾವೆಲ್ಲರೂ ವಾಪಸ್ ಮನೆಗೆ ಹೋಗಬೇಕು. ಈ ಶರೀರ ಸಮಾಪ್ತಿಯಾಗಲೇಬೇಕು. ನೀವು ಎಷ್ಟು ಜಾಸ್ತಿ ಸಮಯ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರೋ ಅಷ್ಟು ದೇಹಾಭಿಮಾನ ಸಮಾಪ್ತಿಯಾಗುತ್ತದೆ ಮತ್ತು ನಿಮಗೆ ಬೇರೆ ಯಾರ ನೆನಪೂ ಕೂಡ ಇರುವುದಿಲ್ಲ. ಇಲ್ಲಿ ಗುರಿ ಬಹಳ ದೊಡ್ಡದಾಗಿದೆ. ಒಬ್ಬ ತಂದೆಯನ್ನು ಬಿಟ್ಟು ನೀವು ಬೇರೆ ಯಾರ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡಬಾರದು. ಇಲ್ಲದಿದ್ದರೆ ಯಾರನ್ನು ನೀವು ನೆನಪು ಮಾಡುತ್ತೀರೋ ಅವರೇ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಾರೆ. ಯಾರನ್ನಾದರೂ ನೀವು ಶತ್ರುವನ್ನಾಗಿ ಮಾಡಿಕೊಂಡಿದ್ದರೆ ಅವರ ಜೊತೆಗೆ ಅವಶ್ಯವಾಗಿ ನೀವು ವೈರತ್ವವನ್ನು ತೀರಿಸಿಕೊಳ್ಳಲು ಪ್ರಾರಂಭ ಮಾಡುತ್ತೀರಾ. ಗುರಿ ಬಹಳ ಶ್ರೇಷ್ಠ ಆಗಿದೆ. ಬಾಯಿಂದ ಹೇಳುವುದು ಬಹಳ ಸಹಜ ಆಗಿದೆ. ಜ್ಞಾನವನ್ನು ಕೇವಲ ಬಾಯಿಂದ ಹೇಳುವುದು ಬಹಳ ಸಹಜ ಆಗಿದೆ. ಆದರೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಬೇಕು. ಲಕ್ಷಾಂತರ ಜನರಿಗೆ ಜ್ಞಾನವನ್ನು ನೀಡಿದರೆ ಒಂದು ಮಣಿ ಲಕ್ಷ ಜನರ ಮಧ್ಯದಲ್ಲಿ ಹುಟ್ಟಿಕೊಳ್ಳುತ್ತದೆ. ಕೆಲವರು ಮಾತ್ರ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ. ಯಾರು ಚೆನ್ನಾಗಿ ಪರಿಶ್ರಮವನ್ನು ಪಡುತ್ತಾರೋ ಅವರು ಅವಶ್ಯವಾಗಿ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುತ್ತಾರೆ. ಸಾಕ್ಷಿಯಾಗಿ ಎಲ್ಲವನ್ನೂ ನೋಡಬೇಕು. ನಾನು ಹೇಗೆ ಸೇವೆಯನ್ನು ಮಾಡುತ್ತಿದ್ದೇನೆ ಅನ್ನುವುದನ್ನು ಸಾಕ್ಷಿಯಾಗಿ ನೋಡಬೇಕು. ಬಹಳಷ್ಟು ಮಕ್ಕಳು ಬಯಸುತ್ತಾರೆ ಈ ಶಾರೀರಿಕ ಸೇವೆಯನ್ನು ಬಿಟ್ಟು ಆತ್ಮಿಕ ಸೇವೆಯಲ್ಲಿ ತೊಡಗಬೇಕು ಎಂದು. ಅಂದರೆ ಸ್ಥೂಲ ನೌಕರಿಯನ್ನು ಬಿಟ್ಟು ಆತ್ಮಿಕ ಸೇವೆಯನ್ನು ಮಾಡಬೇಕು ಎಂದು ಅನೇಕರು ಬಯಸುತ್ತಾರೆ. ಆದರೆ ಪರಮಾತ್ಮ ತಂದೆ ಮಕ್ಕಳು ಇರುವಂತಹ ವಾತಾವರಣವನ್ನು ನೋಡುತ್ತಾರೆ. ಮಕ್ಕಳ ಜೀವನದ ವಾತಾವರಣವನ್ನು ನೋಡಿ ನಂತರ ಆ ಮಕ್ಕಳಿಗೆ ತಂದೆ ಆದೇಶವನ್ನು ನೀಡುತ್ತಾರೆ. ಮಕ್ಕಳು ಒಂಟಿಯಾಗಿ ಇದ್ದರೆ, ಆ ಮಕ್ಕಳಿಗೆ ಯಾರೂ ಸಂಬಂಧಿಗಳು ಇರದೇ ಇದ್ದರೆ, ಅಂಥವರು ನೌಕರಿಯನ್ನು ಬಿಟ್ಟು ಈಶ್ವರನ ಸೇವೆಯನ್ನು ಮಾಡಿದರೆ ಪರವಾಗಿಲ್ಲ. ಒಂದು ವೇಳೆ ಸಂಬಂಧಿಗಳ ಜವಾಬ್ದಾರಿ ನಿಮ್ಮ ಮೇಲೆ ಇದ್ದರೆ, ಪರಮಾತ್ಮ ತಂದೆ ಪುನಃ ಹೇಳುತ್ತಾರೆ, ನೀವು ನೌಕರಿಯನ್ನೂ ಕೂಡ ಮಾಡಿ ಮತ್ತು ಈಶ್ವರನ ಸೇವೆಯನ್ನೂ ಕೂಡ ಮಾಡಿ. ನೌಕರಿಯನ್ನು ಮಾಡುವಾಗ ನೀವು ಅನೇಕರ ಸಂಬಂಧದಲ್ಲಿ ಬರುತ್ತೀರಾ. ನೀವು ನೌಕರಿಯನ್ನು ಮಾಡುವಾಗ ಅನೇಕರನ್ನು ನೀವು ಭೇಟಿಯಾಗುತ್ತೀರಾ. ಈಗ ಮಕ್ಕಳಿಗೆ ಬಹಳಷ್ಟು ಜ್ಞಾನ ಪ್ರಾಪ್ತಿಯಾಗಿದೆ. ಮಕ್ಕಳ ಮೂಲಕ ಪರಮಾತ್ಮ ತಂದೆ ಬಹಳಷ್ಟು ಸೇವೆಯನ್ನು ಮಾಡಿಸುತ್ತಾರೆ. ಪರಮಾತ್ಮ ತಂದೆ ಯಾರಲ್ಲಿ ಬೇಕಾದರೂ ಪ್ರವೇಶವನ್ನು ಮಾಡಿ ಸೇವೆಯನ್ನು ಮಾಡುತ್ತಾರೆ. ಸೇವೆಯನ್ನಂತೂ ಮಾಡಲೇಬೇಕು. ಯಾರ ತಲೆಯ ಮೇಲೆ ಜಾಸ್ತಿ ಜವಾಬ್ದಾರಿ ಇರುತ್ತದೆಯೋ ಅವರು ಹೇಗೆ ನಿದ್ದೆಯನ್ನು ಮಾಡಲು ಸಾಧ್ಯ? ಶಿವತಂದೆಯಂತೂ ಸದಾ ಬೆಳಗುವ ಜ್ಯೋತಿಯಾಗಿದ್ದಾರೆ. ಪರಮಾತ್ಮ ತಂದೆ ಎಂದೂ ನಿದ್ದೆಯನ್ನು ಮಾಡದೇ ಇರುವಂತಹ ಸದಾ ಬೆಳಗುವಂತಹ ಜ್ಯೋತಿಯಾಗಿದ್ದಾರೆ. ಪರಮಾತ್ಮ ಶಿವತಂದೆ ಹಗಲು ರಾತ್ರಿ ಸೇವೆಯನ್ನು ಮಾಡುತ್ತಾರೆ. ಶರೀರಕ್ಕೆ ಸುಸ್ತಾಗುತ್ತದೆ, ಪುನಃ ಆತ್ಮ ಏನನ್ನು ಮಾಡಬೇಕು? ಶರೀರಕ್ಕೆ ಸುಸ್ತಾದಾಗ ಶರೀರ ಕಾರ್ಯವನ್ನು ಮಾಡಲು ಸಹಯೋಗವನ್ನು ನೀಡುವುದಿಲ್ಲ. ಶರೀರಕ್ಕೆ ಸುಸ್ತಾದಾಗ ಶರೀರ ಕಾರ್ಯವನ್ನು ಮಾಡಲು ಬಿಡುವುದಿಲ್ಲ. ಪರಮಾತ್ಮ ಶಿವತಂದೆಯಂತೂ ಸುಸ್ತಿಲ್ಲದಂತಹ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಸದಾ ಬೆಳಗುವಂತಹ ಜ್ಯೋತಿಯಾಗಿದ್ದಾರೆ. ಪರಮಾತ್ಮ ತಂದೆ ಇಡೀ ಜಗತ್ತನ್ನೇ ಬೆಳಗುತ್ತಾರೆ. ಪರಮಾತ್ಮ ತಂದೆಯ ಪಾತ್ರ ಅದ್ಭುತವಾದ ಪಾತ್ರ ಆಗಿದೆ. ಪರಮಾತ್ಮ ತಂದೆಯ ಆ ಅದ್ಭುತವಾದ ಪಾತ್ರವನ್ನು ಮಕ್ಕಳಾದ ನಿಮ್ಮಲ್ಲಿ ಕೆಲವರು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ. ಪರಮಾತ್ಮ ತಂದೆ ಕಾಲರಿಗೆ ಕಾಲ ಆಗಿದ್ದಾರೆ. ನೀವು ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯದೇ ಇದ್ದರೆ ಧರ್ಮರಾಜನ ಮೂಲಕ ನೀವು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ. ಪರಮಾತ್ಮ ತಂದೆಯ ಮುಖ್ಯ ಆದೇಶ ಆಗಿದೆ, ನೀವೀಗ ಯಾರಿಂದಲೂ ಸೇವೆಯನ್ನು ಮಾಡಿಸಿಕೊಳ್ಳಬೇಡಿ ಎಂದು. ಆದರೆ ಮಕ್ಕಳು ದೇಹಾಭಿಮಾನಕ್ಕೆ ವಶ ಆಗಿ ಪರಮಾತ್ಮ ತಂದೆಯ ಆಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವು ಸ್ವಯಂ ಸೇವಕರಾಗಿದ್ದೀರಾ. ಇಲ್ಲಿ ಅನ್ಯರ ಮೂಲಕ ಸೇವೆಯನ್ನು ಮಾಡಿಸಿಕೊಂಡು ನೀವು ಸುಖವನ್ನು ಪಡೆದುಕೊಂಡರೆ ಸತ್ಯಯುಗದಲ್ಲಿ ಸುಖ ಕಡಿಮೆ ಆಗುತ್ತದೆ. ಸೇವೆಯನ್ನು ಮಾಡಿಸಿಕೊಳ್ಳುವಂತಹ ಅಭ್ಯಾಸ ಆಗಿಬಿಡುತ್ತದೆ. ಯಾರಿಗೆ ಸೇವೆಯನ್ನು ಮಾಡಿಸಿಕೊಳ್ಳುವಂತಹ ಅಭ್ಯಾಸ ಆಗಿಬಿಡುತ್ತದೆಯೋ ಅಂತವರಿಗೆ ಸೇವಕರಿಲ್ಲದೆ ಜೀವನವನ್ನು ನಡೆಸಲು ಸಾಧ್ಯ ಆಗುವುದಿಲ್ಲ. ಕೆಲವರು ಹೇಳುತ್ತಾರೆ, ನಾನಂತೂ ಸ್ವತಂತ್ರ ಆತ್ಮನಾಗಿ ಇರುತ್ತೇನೆ ಎಂದು. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಅವಲಂಬಿತರಾಗಿ ಇರುವುದು ಬಹಳ ಒಳ್ಳೆಯದೇ. ಅಂದರೆ ಡಿಪೆಂಡ್ ಆಗಿ ಇರುವುದು ಒಳ್ಳೆಯದು. ಏಕೆಂದರೆ ನೀವೆಲ್ಲರೂ ಪರಮಾತ್ಮ ತಂದೆಯನ್ನು ಅವಲಂಬಿಸಿದ್ದೀರಾ. ಅಂದರೆ ನೀವೆಲ್ಲರೂ ಪರಮಾತ್ಮ ತಂದೆಯ ಮೇಲೆ ಡಿಪೆಂಡ್ ಆಗಿದ್ದೀರಾ. ನೀವು ಸ್ವತಂತ್ರರಾದರೆ ಪುನಃ ನೀವು ಕೆಳಗಡೆ ಬಿದ್ದು ಬಿಡುತ್ತೀರಾ. ನೀವೆಲ್ಲರೂ ಶಿವತಂದೆಯ ಮೇಲೆ ಡಿಪೆಂಡ್ ಆಗಿದ್ದೀರಾ. ಶಿವತಂದೆಯನ್ನು ನೀವೆಲ್ಲರೂ ಅವಲಂಬಿಸಿದ್ದೀರಾ. ಇಡೀ ಜಗತ್ತೇ ಶಿವತಂದೆಯ ಮೇಲೆ ಡಿಪೆಂಡ್ ಆಗಿದೆ. ಆದ್ದರಿಂದ ಎಲ್ಲರೂ ಹೇಳುತ್ತಾರೆ, ಹೇ ಪತಿತ ಪಾವನ ಬನ್ನಿ ಎಂದು. ಪರಮಾತ್ಮ ತಂದೆಯ ಮೂಲಕ ಸುಖ ಶಾಂತಿ ಸಿಗುತ್ತದೆ. ಆದರೆ ತಂದೆಯ ಮೂಲಕ ನಮಗೆ ಸುಖಶಾಂತಿ ಸಿಗುತ್ತದೆ ಅನ್ನುವುದನ್ನು ಕೂಡ ಜನ ಅರ್ಥ ಮಾಡಿಕೊಂಡಿಲ್ಲ. ಭಕ್ತಿ ಮಾರ್ಗದ ಈ ಸಮಯವನ್ನು ಎಲ್ಲರೂ ಪಾಸ್ ಮಾಡಲೇಬೇಕು. ಯಾವಾಗ ರಾತ್ರಿ ಪೂರ್ಣ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬರುತ್ತಾರೆ. ಪರಮಾತ್ಮ ತಂದೆ ಬರುವಂತಹ ಸಮಯದಲ್ಲಿ ಒಂದು ಸೆಕೆಂಡ್ನ ಅಂತರ ಕೂಡ ಆಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ನಾಟಕವನ್ನು ಬಲ್ಲಂತಹ ತಂದೆಯಾಗಿದ್ದೇನೆ. ನಾಟಕದ ಆದಿ ಮಧ್ಯ ಅಂತ್ಯದ ಬಗ್ಗೆ ಜಗತ್ತಿನಲ್ಲಿ ಬೇರೆ ಯಾರಿಗೂ ಗೊತ್ತಿಲ್ಲ. ಸತ್ಯುಗದಿಂದ ಹಿಡಿದು ಈ ಜ್ಞಾನ ಪ್ರಾಯಲೋಪ ಆಗಿಬಿಟ್ಟಿದೆ. ಈಗ ನೀವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ. ಇದಕ್ಕೆ ಜ್ಞಾನ ಎಂದು ಕರೆಯಲಾಗುತ್ತದೆ. ಇನ್ನು ಉಳಿದಿದ್ದೆಲ್ಲ ಭಕ್ತಿಯಾಗಿದೆ. ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ. ನಮಗೆ ತಂದೆಯ ಮೂಲಕ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಈಗ ಮಕ್ಕಳಿಗೆ ಬಹಳ ಚೆನ್ನಾಗಿ ನಶೆ ಇರಬೇಕು. ಆದರೆ ಮಕ್ಕಳಿಗೆ ಗೊತ್ತಿದೆ, ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ. ರಾಜ್ಯದಲ್ಲಿ ಕೆಲವರು ಪ್ರಜೆಗಳಿಗೂ ಕೂಡ ಸಾಧಾರಣ ನೌಕರ ಚಾಕರರಾಗುತ್ತಾರೆ. ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಇದು ಆಶ್ಚರ್ಯದ ಮಾತಾಗಿದೆ. ಜ್ಞಾನ ಬಹಳ ಸಹಜ ಆಗಿದೆ. 84 ಜನ್ಮದ ಚಕ್ರ ಈಗ ಪೂರ್ಣ ಆಗಿದೆ. ನಾವೆಲ್ಲರೂ ಈಗ ನಮ್ಮ ಮನೆಗೆ ವಾಪಸ್ ಹೋಗಬೇಕು. ಈ ನಾಟಕದಲ್ಲಿ ನಾವು ಮುಖ್ಯ ಪಾತ್ರಧಾರಿಗಳಾಗಿದ್ದೇವೆ. ಈ ನಾಟಕವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಈ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರ ನಮ್ಮ ಪಾತ್ರ ಆಗಿದೆ. ಈ ನಾಟಕದ ಬಗ್ಗೆ ಈಗ ನಮಗೆ ಗೊತ್ತಾಗಿದೆ. ಈ ಸಂಪೂರ್ಣ ನಾಟಕದಲ್ಲಿ ನಾವು ಹೀರೋ ಹೀರೋಯಿನ್ ಆಗಿ ಪಾತ್ರವನ್ನು ಮಾಡುತ್ತೇವೆ. ಈ ಜ್ಞಾನ ಎಷ್ಟು ಸಹಜ ಆಗಿದೆ. ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಹೇಗೆ ಪುರುಷಾರ್ಥವನ್ನು ಮಾಡಲು ಸಾಧ್ಯ? ಶಿಕ್ಷಣದಲ್ಲಿ ಈ ರೀತಿ ನಡೆಯುತ್ತದೆ ತಾನೆ. ಶಿಕ್ಷಣವನ್ನು ಕಲಿಯುವಾಗ ಕೆಲವರು ಫೇಲಾಗಿ ಬಿಡುತ್ತಾರೆ. ಇದು ಬಹಳ ದೊಡ್ಡ ಶಾಲೆಯಾಗಿದೆ. ರಾಜಧಾನಿ ಸ್ಥಾಪನೆ ಆಗಲೇಬೇಕು. ಈಗ ಯಾರು ಎಷ್ಟು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಅನ್ನುವುದನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬಹುದು. ಈಗ ನಾನು ಯಾವ ಪದವಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವುದು ಮಕ್ಕಳಿಗೆ ಗೊತ್ತಾಗುತ್ತದೆ. ಬಹಳಷ್ಟು ಜನ ಮಕ್ಕಳಿದ್ದಾರೆ. ಆದರೆ ಎಲ್ಲರೂ ಪರಮಾತ್ಮ ತಂದೆಯ ಆಸ್ತಿಗೆ ವಾರಸುದಾರರಾಗುವುದಿಲ್ಲ. ಪವಿತ್ರರಾಗುವುದು ಬಹಳ ಕಷ್ಟದ ಮಾತಾಗಿದೆ. ಪರಮಾತ್ಮ ತಂದೆ ಎಷ್ಟು ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ. ಈಗ ನಾಟಕ ಪೂರ್ಣ ಆಗುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಸತೋ ಪ್ರಧಾನರಾಗಿ ಸತೋ ಪ್ರಧಾನ ಜಗತ್ತಿಗೆ ಮಾಲೀಕರಾಗಬೇಕು. ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು. ಆದರೆ ಮಕ್ಕಳ ಅದೃಷ್ಟದಲ್ಲಿ ಇಲ್ಲ ಅಂದರೆ ಪುನಃ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಬದಲು ಮಕ್ಕಳು ಬೇರೆ ಬೇರೆ ವ್ಯಕ್ತಿಗಳನ್ನು ನೆನಪು ಮಾಡುತ್ತಿರುತ್ತಾರೆ. ಅನ್ಯ ವ್ಯಕ್ತಿಗಳ ಜೊತೆಗೆ ಮನಸ್ಸನ್ನು ಜೋಡಣೆ ಮಾಡಿದರೆ ನೀವು ಬಹಳಷ್ಟು ಅಳಬೇಕಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಹಳೆಯ ಜಗತ್ತಿನ ಜೊತೆಗೆ ನೀವು ಮನಸ್ಸನ್ನು ಜೋಡಣೆ ಮಾಡಬಾರದು, ಏಕೆಂದರೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ. ಈ ಕಲಿಯುಗ ಇನ್ನೂ ಬಹಳ ಸಮಯದವರೆಗೂ ಇರುತ್ತದೆ ಎಂದು, ಏಕೆಂದರೆ ಎಲ್ಲರೂ ಘೋರವಾದ ನಿದ್ದೆಯಲ್ಲಿ ಮಲಗಿದ್ದಾರೆ. ಈಗ ಈ ಪ್ರದರ್ಶನದ ಮೂಲಕ ನೀವು ಪ್ರಜೆಗಳನ್ನು ತಯಾರು ಮಾಡುತ್ತೀರಾ. ಪ್ರಜೆಗಳನ್ನು ತಯಾರು ಮಾಡುವುದಕ್ಕೋಸ್ಕರ ಪ್ರದರ್ಶನದಲ್ಲಿ ವಿಹಂಗ ಮಾರ್ಗದ ಸೇವೆ ನಡೆಯುತ್ತದೆ. ಪ್ರದರ್ಶನ ಪ್ರಜೆಗಳನ್ನು ತಯಾರು ಮಾಡುವಂತಹ ವಿಹಂಗ ಮಾರ್ಗದ ಸೇವೆಯ ಸಾಧನ ಆಗಿದೆ. ಕೆಲವರು ರಾಜಾರಾಣಿಯಾಗುವಂತವರೂ ಕೂಡ ಪ್ರದರ್ಶನದಲ್ಲಿ ಹುಟ್ಟಿಕೊಳ್ಳುತ್ತಾರೆ. ಅನೇಕ ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಒಳ್ಳೆಯ ಆಸಕ್ತಿ ಇದೆ. ಕೆಲವರು ಬಡವರಾಗಿದ್ದಾರೆ, ಕೆಲವರು ಶ್ರೀಮಂತರು. ಇನ್ನು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ. ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಂಡರೆ ನಿಮಗೂ ಕೂಡ ಲಾಭ ಸಿಗುತ್ತದೆ. ಅಂದರಿಗೆ ಊರುಗೋಲಾಗಬೇಕು. ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಅನ್ನುವ ಶಬ್ದವನ್ನು ಎಲ್ಲರಿಗೂ ತಿಳಿಸಿದರೆ ಸಾಕು, ವಿನಾಶ ಸಮ್ಮುಖದಲ್ಲೇ ನಿಂತಿದೆ. ಯಾವಾಗ ವಿನಾಶದ ಸಮಯವನ್ನು ಸಮೀಪದಲ್ಲಿ ನೋಡುತ್ತಾರೋ ಆಗ ಎಲ್ಲರೂ ನಿಮ್ಮ ಮಾತನ್ನು ಕೇಳುತ್ತಾರೆ. ಆಗ ನಿಮ್ಮ ಸೇವೆ ವೃದ್ಧಿಯಾಗುತ್ತದೆ. ಎಲ್ಲರಿಗೂ ಅರ್ಥ ಆಗುತ್ತದೆ, ಇವರು ಹೇಳುತ್ತಿರುವ ಮಾತು ಅವಶ್ಯವಾಗಿ ಸರಿಯಾದ ಮಾತಾಗಿದೆ ಎಂದು. ಈಗ ನೀವು ಎಷ್ಟೊಂದು ಕೂಗಿ ಕೂಗಿ ಹೇಳುತ್ತೀರಾ ವಿನಾಶ ಆಗುತ್ತದೆ ಎಂದು. ನಿಮ್ಮ ಈ ಪ್ರದರ್ಶನ ಮೇಳ ಸೇವೆಯನ್ನು ವೃದ್ಧಿ ಮಾಡುವ ಸಾಧನ ಆಗಿದೆ. ನಿಮ್ಮ ಪ್ರದರ್ಶನದ ಮೂಲಕ ಮೇಳಗಳ ಮೂಲಕ ಸೇವೆ ವೃದ್ಧಿಯಾಗುತ್ತದೆ. ಅಂದ ಮೇಲೆ ಬಹಳ ಒಳ್ಳೆಯ ಹಾಲ್ ಪ್ರದರ್ಶನಕ್ಕೋಸ್ಕರ ಸಿಗಬೇಕು. ಒಳ್ಳೆಯ ಹಾಲನ್ನು ಪಡೆದುಕೊಳ್ಳಲು ಮಕ್ಕಳಾದ ನೀವು ಬಹಳಷ್ಟು ಪ್ರಯತ್ನವನ್ನು ಮಾಡಬೇಕು. ಬಾಡಿಗೆಯನ್ನು ನೀಡುವುದಕ್ಕೋಸ್ಕರ ನಾವು ತಯಾರಾಗಿದ್ದೇವೆ, ನೀವು ನಮಗೆ ಹಾಲನ್ನು ಕೊಡಿ ಎಂದು ಹೇಳಬೇಕು. ನೀವು ನಿಮ್ಮ ಹಾಲನ್ನು ಈ ಸೇವೆಗೋಸ್ಕರ ಕೊಟ್ಟರೆ ನಿಮ್ಮ ಹೆಸರು ಪ್ರಸಿದ್ಧ ಆಗುತ್ತದೆ ಎಂದು ಅವರಿಗೆ ಹೇಳಬೇಕು. ಅನೇಕರ ಬಳಿ ದೊಡ್ಡ ದೊಡ್ಡ ಹಾಲ್ಗಳು ಹಾಗೆ ಇದೆ. ಪುರುಷಾರ್ಥವನ್ನು ಮಾಡಿದರೆ 3 ಹೆಜ್ಜೆ ಭೂಮಿ ಅವಶ್ಯವಾಗಿ ಸಿಗುತ್ತದೆ. ಎಲ್ಲಿಯವರೆಗೂ ನೀವು ಈ ರೀತಿ ಸಣ್ಣ ಸಣ್ಣ ಪ್ರದರ್ಶನವನ್ನು ನಿರ್ಮಾಣ ಮಾಡುತ್ತೀರಾ? ಶಿವಜಯಂತಿಯನ್ನು ನೀವು ಆಚರಣೆ ಮಾಡಿದಾಗ ಶಿವಜಯಂತಿಯ ಮೂಲಕ ಎಲ್ಲರಿಗೂ ತಂದೆಯ ಸಂದೇಶ ತಲುಪುತ್ತದೆ. ಗೌರ್ಮೆಂಟ್ನವರಿಗೆ ನೀವು ಪತ್ರವನ್ನು ಬರೆಯುತ್ತೀರಾ, ಶಿವಜಯಂತಿಯ ದಿನದಂದು ರಜೆಯನ್ನು ಫಿಕ್ಸ್ ಮಾಡಿ ಎಂದು. ವಾಸ್ತವದಲ್ಲಿ ಕೇವಲ ಒಬ್ಬ ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಬೇಕು, ಏಕೆಂದರೆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ. ವಾಸ್ತವದಲ್ಲಿ ನಿಜವಾದ ಸ್ಟ್ಯಾಂಪ್ ಅಂದರೆ ಈ ತ್ರಿಮೂರ್ತಿಗಳ ಸ್ಟ್ಯಾಂಪ್ ಆಗಿದೆ. ಸತ್ಯಮೇವ ಜಯತಿ ಎಂದು ಬರೆಯಲಾಗಿದೆ. ಇದು ವಿಜಯವನ್ನು ಪಡೆದುಕೊಳ್ಳುವಂತಹ ಸಮಯ ಆಗಿದೆ. ಜ್ಞಾನವನ್ನು ತಿಳಿಸುವಂತವರು ಬಹಳ ಒಳ್ಳೆಯವರಾಗಿರಬೇಕು. ಎಲ್ಲಾ ಸೆಂಟರ್ನಲ್ಲೂ ಯಾರು ಮುಖ್ಯವಾದ ವ್ಯಕ್ತಿಗಳಾಗಿದ್ದಾರೋ, ಅವರು ಯಾರು ಹೇಗೆ ಜ್ಞಾನವನ್ನು ಹೇಳುತ್ತಿದ್ದಾರೆ ಅನ್ನುವ ಮಾತಿನ ಕಡೆ ಗಮನವನ್ನು ಕೊಡಬೇಕು. ಇದು ತ್ರಿಮೂರ್ತಿ ಶಿವಜಯಂತಿಯಾಗಿದೆ. ಕೇವಲ ಶಿವಜಯಂತಿ ಎಂದು ಹೇಳಿದರೆ ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈಗ ಈ ಕಾರ್ಯವನ್ನು ಮಕ್ಕಳಾದ ನೀವು ಮಾಡಬೇಕು. ನೀವು ಈ ರೀತಿ ಸೇವೆಯನ್ನು ಮಾಡಿದರೆ ಅನೇಕರ ಕಲ್ಯಾಣ ಆಗುತ್ತದೆ. ಪುನಃ ನಿಮಗೆ ಲಿಫ್ಟ್ ಪ್ರಾಪ್ತಿಯಾಗುತ್ತದೆ. ಸೇವೆಯ ಲಿಫ್ಟ್ ಬಹಳಷ್ಟು ಪ್ರಾಪ್ತಿಯಾಗುತ್ತದೆ. ಪ್ರದರ್ಶನದ ಮೂಲಕ ಬಹಳಷ್ಟು ಸೇವೆ ನಡೆಯುತ್ತದೆ. ಪ್ರದರ್ಶನದಲ್ಲಿ ಪ್ರಜೆಗಳು ತಯಾರಾಗುತ್ತಾರೆ. ಮಕ್ಕಳಿಗೆ ಸೇವೆಯ ಕಡೆ ಎಷ್ಟು ಗಮನ ಇದೆ ಎಂದು ತಂದೆ ಸ್ವಯಂ ನೋಡುತ್ತಾರೆ. ಯಾರು ಸೇವೆಯ ಕಡೆ ಗಮನವನ್ನು ಕೊಡುತ್ತಾರೋ ಅವರೇ ತಂದೆಯ ಹೃದಯವನ್ನು ಗೆಲ್ಲುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಒಂದು ವೇಳೆ ಒಮ್ಮೆ ನಿಮ್ಮಿಂದ ಏನಾದರೂ ತಪ್ಪಾದರೆ ಅದೇ ಕ್ಷಣ ಕಿವಿಯನ್ನು ಹಿಂಡಿಕೊಳ್ಳಬೇಕು. ಪುನಃ ನನ್ನ ಮೂಲಕ ಇಂತಹ ತಪ್ಪು ನಡೆಯಬಾರದು ಎಂದು ನಿಮ್ಮ ಕಿವಿಯನ್ನು ನೀವೇ ಹಿಂಡಿಕೊಳ್ಳಬೇಕು ಎಂದು ದೇಹದ ಅಹಂಕಾರಕ್ಕೆ ವಶ ಆಗಬಾರದು. ಜ್ಞಾನವನ್ನು ಹೇಳುವುದರಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಿ ಇರಬೇಕು. ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖತೆಯ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು. ಸೆಕೆಂಡ್ ಪಾಯಿಂಟ್, ಸತ್ಯ ಪತಿರೋತ ಆಗಬೇಕು. ಸತ್ಯ ಪತಿರೋತೆಯರಾಗಬೇಕು. ಬದುಕಿರುವಾಗಲೇ ಪರಮಾತ್ಮ ತಂದೆಗೆ ಬಲಿಹಾರಿ ಆಗಬೇಕು ಎಂದು ಯಾರ ಜೊತೆಗೂ ಮನಸ್ಸನ್ನು ಜೋಡಣೆ ಮಾಡಬಾರದು. ತಿಳುವಳಿಕೆ ಹೀನರು ಮಾಡುವಂತಹ ಯಾವ ಕೆಲಸವನ್ನೂ ಮಾಡಬಾರದು. ಇಂದಿನ ವರದಾನ ಆಗಿದೆ. ಪರಮಾತ್ಮ ತಂದೆಯಿಂದ ದೂರ ಆಗುವಂತಹ ಮಾತಿಗೆ ಸದಾಕಾಲಕ್ಕೋಸ್ಕರ ಬೀಳ್ಕೊಡುಗೆಯನ್ನು ನೀಡುವಂತಹ ಸ್ನೇಹ ಸ್ವರೂಪ ಆತ್ಮರಾಗಿ. ನಿಮ್ಮ ಸ್ನೇಹಿತನಿಗೆ ಯಾವ ಮಾತು ಇಷ್ಟವೋ ಸ್ನೇಹಿಗಳಾದಂತಹ ನಿಮಗೂ ಕೂಡ ಅದೇ ಮಾತು ಇಷ್ಟ ಆಗಬೇಕು. ಇದೇ ಸ್ನೇಹ ಸ್ವರೂಪ ಸ್ಥಿತಿಯಾಗಿದೆ. ನಡೆಯುವಾಗ, ಊಟ ಮಾಡುವಾಗ, ಪಾನೀಯವನ್ನು ಕುಡಿಯುವಾಗ ಸ್ನೇಹಿತನ ಮನಸ್ಸಿಗೆ ಯಾವುದು ಇಷ್ಟ ಆಗುತ್ತದೆಯೋ ಅಂಥದ್ದನ್ನೇ ನಾವು ಸ್ವೀಕಾರ ಮಾಡಬೇಕು. ಅದಕ್ಕೋಸ್ಕರ ಯಾವುದೇ ಸಂಕಲ್ಪ ಅಥವಾ ಕರ್ಮವನ್ನು ಮಾಡುವಾಗ ಮೊದಲು ವಿಚಾರ ಮಾಡಿ, ನನ್ನ ಸ್ನೇಹಿತ ಆದಂತಹ ಪರಮಾತ್ಮ ತಂದೆಗೆ ಈ ಕಾರ್ಯ ಮನಸ್ಸಿಗೆ ಇಷ್ಟ ಆಗುವಂತಹ ಕಾರ್ಯ ಆಗಿದೆ ತಾನೆ? ನಾನು ಯಾವ ಕಾರ್ಯವನ್ನು ಮಾಡುತ್ತಿದ್ದೇನೋ, ನಾನು ಯಾವ ಸಂಕಲ್ಪವನ್ನು ಮಾಡುತ್ತಿದ್ದೇನೋ ಅದು ನನ್ನ ಸ್ನೇಹಿತ ಆದಂತಹ ಪರಮಾತ್ಮ ತಂದೆಯ ಮನಸ್ಸಿಗೆ ಇಷ್ಟ ಆಗುವಂತಹ ಕಾರ್ಯ ಆಗಿದೆ ತಾನೆ ಎಂದು ಮೊದಲೇ ಚೆಕ್ ಮಾಡಿಕೊಳ್ಳಬೇಕು. ಇಂತಹ ಸತ್ಯ ಸ್ನೇಹಿಗಳಾದರೆ ನಿರಂತರ ಯೋಗಿಗಳಾಗುತ್ತೀರಾ, ಸಹಜ ಯೋಗಿಗಳಾಗುತ್ತೀರಾ. ಒಂದು ವೇಳೆ ಸ್ನೇಹ ಸ್ವರೂಪವನ್ನು ಸಮಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಿಕೊಂಡರೆ ಅಮರಭವದ ವರದಾನ ಪ್ರಾಪ್ತಿಯಾಗುತ್ತದೆ ಮತ್ತು ದೂರ ಆಗುವುದರಿಂದ ಸದಾಕಾಲಕ್ಕೋಸ್ಕರ ಬೀಳ್ಕೊಡುಗೆ ಪ್ರಾಪ್ತಿಯಾಗುತ್ತದೆ. ಅಂದರೆ ಪರಮಾತ್ಮ ತಂದೆಯನ್ನು ಅಗಲುವುದರಿಂದ ಸದಾಕಾಲಕ್ಕೋಸ್ಕರ ಬೀಳ್ಕೊಡುಗೆ ಪ್ರಾಪ್ತಿಯಾಗುತ್ತದೆ. ಇಂದಿನ ಶ್ಲೋಗನ್ ಆಗಿದೆ. ಸ್ವಭಾವವನ್ನು ಸರಳ ಮಾಡಿಕೊಳ್ಳಬೇಕು ಮತ್ತು ಪುರುಷಾರ್ಥದ ಕಡೆ ಗಮನವುಳ್ಳಂತವರಾಗಬೇಕು. ನಮಗೆ ಪುರುಷಾರ್ಥದ ಕಡೆ ಸಂಪೂರ್ಣ ಗಮನ ಇರಬೇಕು ಮತ್ತು ನಮ್ಮ ಸ್ವಭಾವ ಬಹಳಷ್ಟು ಸರಳ ಆಗಿರಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಹೇಗೆ ಬೀಜದಲ್ಲಿ ಸಂಪೂರ್ಣ ವೃಕ್ಷ ಸಮಾವೇಶ ಆಗಿರುತ್ತದೆ, ಅದೇ ರೀತಿ ಸಂಕಲ್ಪ ಅನ್ನುವ ಬೀಜದಲ್ಲಿ ಸಂಪೂರ್ಣ ವೃಕ್ಷ ಸಮಾವೇಶ ಆಗಿಬಿಡಬೇಕು. ಆಗ ಸಂಕಲ್ಪಗಳ ಏರುಪೇರು ಸಮಾಪ್ತಿಯಾಗುತ್ತದೆ. ಹೇಗೆ ವರ್ತಮಾನ ಜಗತ್ತಿನಲ್ಲಿ ರಾಜಕೀಯದಲ್ಲೂ ಬಹಳಷ್ಟು ಏರುಪೇರಿದೆ, ವಸ್ತುಗಳ ಬೆಲೆಯಲ್ಲೂ ಕೂಡ ಏರುಪೇರಿದೆ, ಹಣದಲ್ಲೂ ಕೂಡ ಏರುಪೇರಿದೆ, ಅಂದರೆ ನೋಟ್ನಲ್ಲೂ ಕೂಡ ಏರುಪೇರಿದೆ, ಕರ್ಮ ಭೋಗದ ಏರುಪೇರು ಕೂಡ ಇದೆ, ಧರ್ಮದಲ್ಲೂ ಏರುಪೇರು ಜಾಸ್ತಿಯಾಗುತ್ತಿದೆ ಜಗತ್ತಿನಲ್ಲಿ, ರಾಜಕೀಯದಲ್ಲೂ ಏರುಪೇರು ಜಾಸ್ತಿಯಾಗುತ್ತಿದೆ, ವಸ್ತುಗಳ ಬೆಲೆಯಲ್ಲಿ ನೋಟ್ಗಳಲ್ಲಿ ಏರುಪೇರು ಜಾಸ್ತಿಯಾಗುತ್ತಿದೆ, ಕರ್ಮ ಭೋಗ ಅಂದರೆ ಕಾಯಿಲೆಯಲ್ಲೂ ಏರುಪೇರಾಗುತ್ತಿದೆ, ಧರ್ಮದಲ್ಲೂ ಏರುಪೇರು ಜಾಸ್ತಿಯಾಗುತ್ತಿದೆ. ಇಂತಹ ಏರುಪೇರಿನ ವಾತಾವರಣದ ಮಧ್ಯದಲ್ಲಿ ಸ್ವಯಂ ಸದಾಕಾಲಕ್ಕೋಸ್ಕರ ರಕ್ಷಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿಕೊಳ್ಳುವಂತಹ ಅಭ್ಯಾಸವನ್ನು ಮಾಡುತ್ತಾ ಸರ್ವರಿಗೂ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡುತ್ತಿರಬೇಕು. ಒಳ್ಳೆಯದು. ಓಂ ಶಾಂತಿ.